let me talk about husbands first.
ಮೊದಲನೆಯದಾಗಿ ಗಂಡಂದಿರ ಬಗ್ಗೆ ಮಾತನಾಡಲು ಇಷ್ಟಪಡ್ತೇನೆ.
Husbands, love your wives, verse 25, as Christ loved the church.
Ephesians 5:25, ಕ್ರಿಸ್ತನು ಸಭೆಯನ್ನ ಪ್ರೀತಿಸಿದ ಪ್ರಕಾರ ಗಂಡಂದಿರೇ ನಿಮ್ಮ ಹೆಂಡತಿಯರನ್ನ ಪ್ರೀತಿಸಿರಿ.
So the example for husbands is Jesus Christ.
ಗಂಡಂದಿರಿಗೆ ಮಾದರಿ ಯಾರಪ್ಪ ಅಂದ್ರೆ ಅದು ಯೇಸು ಕ್ರಿಸ್ತರಾಗಿದ್ದಾರೆ.
And it goes on to say further down in that section,
ಈ ಒಂದು ವಿಭಾಗದಲ್ಲಿ ಮುಂದೆ ಈ ರೀತಿ ಹೇಳ್ತಾ ಹೋಗುತ್ತೆ,
that it is like Christ is the head of the church.
ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರ,
further down,
ಇನ್ನು ಸ್ವಲ್ಪ ಕೆಳಗೆ ಈ ರೀತಿ ಹೇಳುತ್ತೆ,
just as Christ loves the church, we are members of his body.
ಕ್ರಿಸ್ತನು ಸಭೆಯನ್ನ ಪ್ರೀತಿಸಿದ ಪ್ರಕಾರ ನಾವು ಆತನ ದೇಹದ ಅಂಗಗಳಾಗಿದ್ದೇವೆ.
Just as Christ also does the church, verse 29.
Ephesians 5:29, ಕರ್ತನು ಸಭೆಯನ್ನ ಪೋಷಿಸಿ ಸಂರಕ್ಷಿಸುವ ಪ್ರಕಾರ.
So we must love your wife, verse 28, like his own body.
28ನೇ ವಚನ, ಗಂಡಂದಿರು ಸಹ ಸ್ವಂತ ಶರೀರವನ್ನ ಪ್ರೀತಿಸಿಕೊಳ್ಳುವ ಪ್ರಕಾರವೇ ತಮ್ಮ ಹೆಂಡತಿಯರನ್ನ ಪ್ರೀತಿಸುವ ಹಂಗಿನವರಾಗಿದ್ದಾರೆ.
That's the meaning of being the head.
ತಲೆಯಾಗಿರುವುದರ ಅರ್ಥ ಅದೇ ಆಗಿದೆ.
Now there are two types. The word head can mean many things in the world in English.
ಇಡಿ ಲೋಕದಲ್ಲಿ ತಲೆ ಎಂಬ ಪದಕ್ಕೆ ಆಂಗ್ಲ ಪದದಲ್ಲಿ ಅನೇಕ ಅರ್ಥಗಳಿದೆ.
Head of a department in a university.
ಒಂದು ಇಲಾಖೆ ಅಥವಾ ಯೂನಿವರ್ಸಿಟಿಯ ತಲೆಯಾಗಿರುವುದು ಅಂದ್ರೆ ಮುಖ್ಯಸ್ಥನಾಗಿರುವುದು.
Head of a country, the president.
ಒಂದು ದೇಶದ ಮುಖ್ಯಸ್ಥ ಅಥವಾ ತಲೆ ರಾಷ್ಟ್ರಪತಿಗಳಾಗಿರುತ್ತಾರೆ.
Head of the army, the general.
ಒಂದು ಸೈನ್ಯದ ತಲೆ ಅಥವಾ ಮುಖ್ಯಸ್ಥ ಜನರಲ್ ರವರಾಗಿರುತ್ತಾರೆ.
Or head of the body.
ಅಥವಾ ದೇಹದ ಒಂದು ತಲೆ ಅಥವಾ ಮುಖ್ಯಸ್ಥ.
Which head do you feel you as a husband are in your home?
Nimma kutumbadalli neevu yava reetiya taleyagiddiri emba bhavane nimmallide.
Head of an army, head of the country,
sainyada talena athava ondu deshada tale athava mukhyasthana.
It's because that understanding, head of the department, no,
ondu ilakeya mukhyasthatva tale emba artha iruvudarindala.
Head of the body,
dehada tale.
But it's because people have not seen that meaning of head,
ಆ ಒಂದು ತಲೆಯ ಅರ್ಥವನ್ನ ಜನರು ನೋಡದೆ ಇರುವ ಕಾರಣದಿಂದ,
there are a lot of husbands act like dictators.
ಅನೇಕ ಗಂಡಂದಿರು ಸರ್ವಾಧಿಕಾರಿಯಂತೆ ವರ್ತಿಸುತ್ತಾರೆ.
Because they have misunderstood the word head.
ಯಾಕಂದ್ರೆ ತಲೆ ಎಂಬ ಪದವನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅವರು.
Here it says very clearly, head of the body.
ಇಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ದೇಹದ ತಲೆ ಎಂಬುದಾಗಿ.
So also husbands must love their wife as their own body.
ಹಾಗೆಯೇ ಗಂಡಂದಿರು ಸಹ ಸ್ವಂತ ಶರೀರವನ್ನ ಪ್ರೀತಿಸಿಕೊಳ್ಳುವ ಪ್ರಕಾರವೇ ತಮ್ಮ ಹೆಂಡತಿಯನ್ನ ಪ್ರೀತಿಸುವ ಹಂಗಿನವರಾಗಿದ್ದಾರೆ.
Christ is the head of the church.
ಕ್ರಿಸ್ತನು ಸಭೆಗೆ ತಲೆಯಾಗಿದ್ದಾನೆ.
So then there's a lot of scope there to meditate on what it means to be a head and the body.
ತಲೆ ಮತ್ತು ದೇಹ ಎಂಬುದನ್ನ ಕುರಿತು ಧ್ಯಾನಿಸುವುದರಲ್ಲಿ ಬಹಳಷ್ಟು ಪ್ರಮುಖವಾದ ಅವಕಾಶವಿದೆ.
The body is the head is useless without the body.
ತಲೆಯು ದೇಹವಿಲ್ಲದೆ ಪ್ರಯೋಜನಕ್ಕೆ ಬಾರದ್ದಾಗಿದೆ ಅಂದ್ರೆ ನಿಷ್ಪ್ರಯೋಜಕವಾಗಿದೆ.
Some husbands think I'm okay.
ಕೆಲವು ಗಂಡಂದಿರು ಈ ರೀತಿ ಯೋಚಿಸುತ್ತಾರೆ, ನಾನು ಸರಿ ಇದ್ದೀನಿ ಅಂತ.
I can do a lot of things, I can do, even my wife is not there.
ನನ್ನ ಹೆಂಡತಿ ಇಲ್ಲಾಂದ್ರೂ ಕೂಡ ನಾನು ಅನೇಕ ಸಂಗತಿಗಳನ್ನ ಮಾಡಬಲ್ಲೆ ಅಂತ ಯೋಚಿಸುತ್ತಾರೆ.
I can cook, I can take care of myself.
ನಾನು ಅಡಿಗೆ ಮಾಡಬಲ್ಲೆ, ನನ್ನನ್ನು ನಾನು ನೋಡಿಕೊಳ್ಳಬಲ್ಲೆ ಅಂತ ಯೋಚಿಸುತ್ತಾರೆ.
You have that attitude, you'll never have a Christian home.
ನೀವು ಆ ರೀತಿಯ ಮನೋಭಾವ ಇಟ್ಕೊಂಡಿದ್ರೆ ನೀವು ಕ್ರೈಸ್ತ ಕುಟುಂಬವನ್ನು ಹೊಂದಿಕೊಳ್ಳಲು ಆಗೋದಿಲ್ಲ.
Because home is not just a matter of cooking food and producing children.
ಕುಟುಂಬ ಅಂದ್ರೆ ಬರೀ ಅಡಿಗೆ ಮಾಡಿಕೊಳ್ಳೋದು ಅಥವಾ ಮಕ್ಕಳನ್ನ ಕೊಡೋದು ಅಷ್ಟೇ ಅಲ್ಲ.
It's a lot more than that.
ಅದಕ್ಕಿಂತ ಬಹಳಷ್ಟಿದೆ.
So being a testimony to the devil.
ಕುಟುಂಬವು ಸೈತಾನನಿಗೆ ಅಂದ್ರೆ ದೆವ್ವಕ್ಕೆ ಸಾಕ್ಷಿಯಾಗಿರಬೇಕು.
About how two people can become one in God's eyes.
ದೇವರ ದೃಷ್ಟಿಯಲ್ಲಿ ಹೇಗೆ ಇಬ್ಬರು ಒಂದಾಗಿರಬಹುದು ಎಂಬುದಾಗಿ.
And how they can manifest a love and a concern and a care and a humble relationship with one another.
ಹೇಗೆ ಅದನ್ನ ಪ್ರಕಟಪಡಿಸಬಹುದು? ಪ್ರೀತಿ, ಒಬ್ರಿಗೊಬ್ರು ನೋಡಿಕೊಳ್ಳುವಂತದ್ದು, ಕಾಳಜಿ ವಹಿಸುವಂತದ್ದು ಮತ್ತು ದೀನ ಸ್ವಭಾವದ ಸಂಬಂಧವನ್ನು ಒಬ್ರಿಗೊಬ್ರು ಇಟ್ಕೊಳ್ಳುವುದರ ಮುಖಾಂತರ.
Which is a testimony to Satan as to what the gospel can do.
ಸುವಾರ್ತೆಯು ಏನು ಮಾಡಬಲ್ಲದು ಎಂಬುದನ್ನ ಸೈತಾನನಿಗೆ ಸಾಕ್ಷಿ ಕೊಡುವಂತಿರಬೇಕು ಕುಟುಂಬವು.
Which was never possible before the day of Pentecost.
ಪಂಚಶತಮ ದಿನದ ಮೊದಲು ಇದು ಎಂದಿಗೂ ಸಾಧ್ಯವಿರಲಿಲ್ಲ.
That's why you don't read anything about homes in the Old Testament.
ಅದಕ್ಕಾಗಿ ನೀವು ಹಳೆ ಒಡಂಬಡಿಕೆಯಲ್ಲಿ ಕುಟುಂಬದ ಕುರಿತಾಗಿ ಎಲ್ಲಿಯೂ ಓದುವುದಿಲ್ಲ.
Home is not important.
ಕುಟುಂಬವು ಅಲ್ಲಿ ಪ್ರಾಮುಖ್ಯತೆ ಹೊಂದಿರಲಿಲ್ಲ.
You could have a very bad home like Moses who would fight with his wife and his children who are disobedient, but he could be the leader.
ಮೋಶೆಯ ರೀತಿಯಲ್ಲಿ ನೀವು ಕೆಟ್ಟ ಕುಟುಂಬವನ್ನು ಹೊಂದಿಕೊಂಡಿರಬಹುದಾಗಿತ್ತಲ್ಲಿ ಹೆಂಡತಿಯೊಟ್ಟಿಗೆ ಜಗಳವಾಡುವಂತದ್ದು, ಅವಿಧೇಯತೆಯ ಮಕ್ಕಳನ್ನು ಹೊಂದಿಕೊಂಡಿರುವಂತದ್ದು, ಈ ರೀತಿ ಇದ್ರೂ ಕೂಡ ನಾಯಕನಾಗಿರುವಂತದ್ದು.
Not in the New Testament.
ಆದರೆ ಹೊಸ ಒಡಂಬಡಿಕೆಯಲ್ಲಿ ಆ ರೀತಿ ಇಲ್ಲ.
The New Testament says if your home is not right, you cannot have a responsibility in the church.
ಹೊಸ ಒಡಂಬಡಿಕೆಯಲ್ಲಿ ನಿಮ್ಮ ಕುಟುಂಬವು ಸರಿ ಇಲ್ಲ ಅಂದ್ರೆ ನೀವು ಸಭೆಯಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಬರುವುದಿಲ್ಲ.
Completely out of the question.
ಅದು ಸಂಪೂರ್ಣವಾಗಿ ಪ್ರಶ್ನೆಯಿಂದ ಹೊರಗಿರುವಂತದ್ದು.
If your children are wayward, you cannot have a responsibility in the church.
ನಿಮ್ಮ ಮಕ್ಕಳು ದಾರಿ ತಪ್ಪಿ ಹೋಗಿದ್ರೆ ಅಂದ್ರೆ ಅಲೆದಾಡುವವರಾಗಿದ್ರೆ ಸಭೆಯಲ್ಲಿ ಜವಾಬ್ದಾರಿ ತೆಗೆದುಕೊಳ್ಳಲು ಬರುವುದಿಲ್ಲ.
That's so clear.
ಅದು ಬಹಳ ಸ್ಪಷ್ಟವಾಗಿದೆ.
So the new covenant brings us into a new possibility of relationship with one another in the home.
ಹೊಸ ಒಡಂಬಡಿಕೆಯು ನಮಗೆ ಹೊಸ ಸಾಧ್ಯತೆಗಳನ್ನು ತರುತ್ತದೆ. ಅದು ಕುಟುಂಬದಲ್ಲಿ ಒಬ್ಬರಿಗೊಬ್ಬರು ಸಂಬಂಧವನ್ನ ಹೊಂದಿಕೊಳ್ಳುವುದು.
So we must remember that.
ನಾವು ಇದನ್ನ ನೆನಪಿಡಬೇಕು.
That we can now build a home where the relationship between husband and wife is like the head cares for the body.
ಗಂಡ ಮತ್ತು ಹೆಂಡತಿ ನಡುವಿನ ಸಂಬಂಧವು ತಲೆಯು ಸ್ವಂತ ಶರೀರವನ್ನ ನೋಡಿಕೊಳ್ಳುವ ಪ್ರಕಾರವೇ ಇರಬೇಕು. ಈ ರೀತಿಯಾಗಿ ನಾವು ಕುಟುಂಬವನ್ನ ಕಟ್ಟುವವರಾಗಿರಬೇಕು.
The head is useless without a body.
ತಲೆಯು ದೇಹವಿಲ್ಲದೆ ಪ್ರಯೋಜನಕ್ಕೆ ಬಾರದಾಗಿದೆ.
Think if your head was cut off, can't just float around by yourself.
ಈ ರೀತಿಯಾಗಿ ಯೋಚಿಸಿರಿ, ನಿಮ್ಮ ತಲೆಯು ಕತ್ತರಿಸಲ್ಪಟ್ಟಿತ್ತಪ್ಪ ಅಂದ್ರೆ ನೀವು ನೀವಾಗಿಯೇ ಅಲ್ಲಿ ಇಲ್ಲಿ ಅಲೆದಾಡಲು ಬರುವುದಿಲ್ಲ.
The first question I need to ask that I want to ask husbands here is,
ನಾನು ಗಂಡಂದರಿಗೆ ಇಲ್ಲಿ ಮೊದಲ ಪ್ರಶ್ನೆ ಕೇಳಲು ಬಯಸುವುದು ಏನಪ್ಪ ಅಂದ್ರೆ,
Do you see the necessity of your wife as much as you see the necessity of your body?
ನೀವು ನಿಮ್ಮ ದೇಹದ ಅಗತ್ಯತೆಯನ್ನ ಯಾವ ರೀತಿ ನೋಡ್ತಿರಲ್ಲ ಅದೇ ರೀತಿ ನೀವು ನಿಮ್ಮ ಹೆಂಡತಿಯ ಅಗತ್ಯತೆಯನ್ನ ನೋಡುತ್ತೀರಾ?
Or is it only for the purposes of sex, cooking the food, washing the clothes?
ಅಥವಾ ಕೇವಲ ಲೈಂಗಿಕತೆ, ಅಡುಗೆಯನ್ನು ತಯಾರಿಸುವಂತದ್ದು, ಬಟ್ಟೆ ಒಗೆಯುವಂತದ್ದು, ಈ ಉದ್ದೇಶಗಳಿಗಾಗಿ ಮಾತ್ರ ನಿಮ್ಮ ಹೆಂಡತಿಯ ಅಗತ್ಯತೆಯನ್ನು ನೋಡುವರಾಗ್ತೀರಾ ನೀವು?
Well, if that's the case, no wonder your marriage is in such a mess.
ಹಾಗಿದ್ದಲ್ಲಿ ನಿಮ್ಮ ಮದುವೆಯು ಅವ್ಯವಸ್ಥತೆ ಮತ್ತು ಗೊಂದಲಕ್ಕೀಡಾಗಿರುವುದರಲ್ಲಿ ಅನುಮಾನನೇ ಇಲ್ಲ.
Think of how you care for your body.
ನೀವು ನಿಮ್ಮ ದೇಹವನ್ನ ಯಾವ ರೀತಿ ನೋಡಿಕೊಳ್ತೀರಿ ಅನ್ನೋದ್ರ ಬಗ್ಗೆ ಯೋಚಿಸಿರಿ.
How we care for it, we wash it.
ನಾವು ಅದನ್ನು ಎಷ್ಟು ತೊಳೆದುಕೊಳ್ಳುತ್ತೇವೆ, ಎಷ್ಟು ಕಾಳಜಿ ವಹಿಸುತ್ತೇವೆ.
There's an injury, we treat it immediately. Even if a mosquito sits on it, we drive it off.
ಏನಾದರೂ ಗಾಯ ಆಗಿದ್ರೆ ಅದಕ್ಕೆ ಬೇಗ ಔಷಧಿ ಉಪಚರಿಸಿಕೊಳ್ಳುತ್ತೇವೆ. ಸೊಳ್ಳೆ ಕೂತರು ಕೂಡ ಅದನ್ನು ಬೇಗ ಹೊಡೆದೋಡಿಸುತ್ತೇವೆ.
Imagine coming to that level of sensitivity towards the needs of your wife.
ನಿಮ್ಮ ಹೆಂಡತಿಯ ಅಗತ್ಯತೆಗಳ ಕಡೆಗೆ ಆ ಒಂದು ಸೂಕ್ಷ್ಮತೆಯ ಮಟ್ಟಕ್ಕೆ ಬರುವಂತದ್ದನ್ನ ಕಲ್ಪಿಸಿಕೊಳ್ಳ್ರಿ.
That is what it means to be a Christ-like husband.
ಕ್ರಿಸ್ತನ ರೀತಿಯ ಗಂಡನಾಗಿರುವುದರ ಅರ್ಥ ಅದೇ ಆಗಿದೆ.
Sensitive to the needs of the body. What an example.
ಶರೀರದ ಅಗತ್ಯತೆಗಳ ಕಡೆಗೆ ಸೂಕ್ಷ್ಮತೆ ಉಳ್ಳವರಾಗಿರುವುದು ಎಂತಹ ಮಾದರಿ.
And let me also turn you to Luke, John chapter 10.
ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯಕ್ಕೆ ಕೂಡ ತಿರುಗಿಸಿಕೊಳ್ಳುವಂತೆ ನಿಮಗೆ ಕೇಳಿಕೊಳ್ಳುತ್ತೇನೆ.
Jesus said in verse 11, John chapter 10.
ಯೇಸು ಸ್ವಾಮಿಯು ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಈ ರೀತಿ ಹೇಳಿದ್ದಾರೆ.
I am the good shepherd. That's what he says in verse 11.
11ನೇ ವಚನ, ನಾನು ಒಳ್ಳೆ ಕುರುಬನು ಎಂಬುದಾಗಿ ಇಲ್ಲಿ ಹೇಳಿದ್ದಾರೆ.
I am the good shepherd. He is a shepherd of the sheep.
ಆತನು ಕುರಿಗಳಿಗೆ ಕುರುಬನಾಗಿದ್ದಾನೆ.
And as a shepherd, it says in verse, he calls his sheep by name and leads them out.
ಮೂರನೇ ವಚನ ಕಡೇ ಭಾಗ, ತನ್ನ ಸ್ವಂತ ಕುರಿಗಳನ್ನ ಹೆಸರು ಹೇಳಿ ಕರೆದು ಅವುಗಳನ್ನ ಹೊರಗೆ ನಡೆಸುತ್ತಾನೆ.
When he puts forth his own, he goes ahead of them. I like that.
ಅವುಗಳನ್ನ ಹೊರಗೆ ಬಿಟ್ಟ ಮೇಲೆ ಕುರುಬನು ಅವುಗಳ ಮುಂದೆ ಹೋಗುತ್ತಾನೆ, ಅದನ್ನ ಇಷ್ಟಪಡ್ತೇನೆ ನಾನು.
He calls his sheep tenderly.
ಕುರುಬನು ತನ್ನ ಕುರಿಗಳನ್ನ ಮೃದುವಾಗಿ ಕರೆಯುತ್ತಾನೆ.
In Kerala, probably is there in other parts of the country too.
ಕೇರಳದಲ್ಲಿ ದೇಶದ ಬೇರೆ ಭಾಗಗಳಲ್ಲಿಯೂ ಕೂಡ ಈ ರೀತಿ ಇದೆ ಅಂತ ನಾನು ಭಾವಿಸುತ್ತೇನೆ.
There is a very rude way in which even Christian husbands call their wives.
ಕ್ರೈಸ್ತ ಗಂಡಂದಿರು ಕೂಡ ತಮ್ಮ ಹೆಂಡತಿಯರನ್ನ ಬಹಳ ಒರಟಾಗಿ ಕರೆಯುವಂತದ್ದು.
They call her Eddie.
ಅವರು ಆಕೆಯನ್ನ ಹೇ ನೀನು ಅಂತ ಕರೆದ ಹಾಗೆ, ಅಂದ್ರೆ ಎಡಿ ಅಂತ.
ಎಡಿ ಮೀನ್ಸ್ ಹೇ ಯು.
ಹೇ ಎಂಬ ಅರ್ಥ ಕೆಲಸಕ್ಕೆ ಬಾರದವಳು ಅಥವಾ ಅಯೋಗ್ಯಳು ಎಂಬುದಾಗಿ.
Like you call a pig or something. or a dog.
ನೀವು ಒಂದು ಹಂದಿಯನ್ನ ಅಥವಾ ನಾಯಿನ ಕರೀತಿರಲ್ಲ ಆ ರೀತಿಯಾಗಿ.
And I have in all of our churches there I have preached against it.
ನಾನು ನಮ್ಮ ಎಲ್ಲಾ ಸಭೆಗಳಲ್ಲಿ ಅದರ ವಿರುದ್ಧವಾಗಿ ಬೋಧನೆ ಮಾಡಿದ್ದೀನಿ ನಾನು.
Never call your wife Eddie. Or even your children.
ನಿಮ್ಮ ಹೆಂಡತಿಯನ್ನಾಗಲಿ ನಿಮ್ಮ ಮಕ್ಕಳನ್ನೂ ಕೂಡ ಆಗಲಿ ಯಾವತ್ತೂ ಕೂಡ ಕೆಲಸಕ್ಕೆ ಬಾರದವರು ಅಂತ ಕರಿಬೇಡ್ರಿ.
Call them by tender names.
ಬಹಳ ಮೃದುವಾದ ಹೆಸರಿನಿಂದ ಕರೀರಿ.
He calls his sheep by name.
ಕುರುಬನು ತನ್ನ ಕುರಿಯನ್ನ ಹೆಸರಿಡಿದು ಕರೆಯುತ್ತಾನೆ.
I remember after I said that, one man came to me and said,
ನನಗೆ ನೆನಪಿದೆ ನಾನು ಇದನ್ನ ಹೇಳಿದ ನಂತರ ಒಬ್ಬ ವ್ಯಕ್ತಿ ನನಗೆ ಬಂದು ಈ ರೀತಿ ಹೇಳ್ದ,
ಬ್ರದರ್ ಇಟ್ಸ್ ಔಟ್ ಆಫ್ ಲವ್ that I call my wife Eddie.
ಅವ್ರು ಹೇಳಿದ್ರು, ಸಹೋದರನೆ ನಾನು ನನ್ನ ಹೆಂಡತಿಯನ್ನ ಬಹಳ ಪ್ರೀತಿಯಿಂದ ಹೋಗಿ ಬಾರೆ ಅಂತೆಲ್ಲ ಕರಿತೀನಿ ಅಂತ ಹೇಳಿದ್ರು.
I said, why don't you let your wife also love you and call you Edda?
ನಾನು ಹೇಳಿದೆ, ಹಾಗಾದ್ರೆ ಆಕೆ ಬಂದು ನಿನ್ನ ಹೇ ಹೋಗು ಬಾರೋ ಅಂತ ಕರೆದ್ರೆ ಹೇಗಿರತ್ತಲ್ವಾ ಅಂತ.
ಓ ನೋ ನೋ ನೋ, ದೆನ್ ಹಿ ಗಾಟ್ ಲೈಟ್.
ಆಗ ವ್ಯಕ್ತಿ ಹೇಳಿದ್ರು, ಏ ಇಲ್ಲ ಇಲ್ಲ ಅಂತ. ಆಗ ಅದ್ರ ಕಡೆ ಅವರಿಗೆ ಬೆಳಕು ಸಿಕ್ತು.
ವಿ ಆರ್ ಸೋ ಬ್ಲೈಂಡ್.
ನಾವು ಬಹಳ ಕುರುಡರಾಗಿ ಬಿಟ್ಟಿರ್ತೀವಿ.
ಸಚ್ ರೂಡ್ ವರ್ಡ್ಸ್ to say hey you.
Bahala oratada maatu adu hey neenu anta kariyuvantaddu.
He calls his sheep by name. He's a shepherd.
Kurubanu kurubanagiruvudarinda taanu tana kuriyanna hesaridu kariyuttane.
Respect your wife.
Nimma hendatiyanna gauravadinda kaaniri.
And he when he puts forth his own he goes ahead of them. Verse 4.
Nalkane vachana helutte aa kurigalanna horage bitta mele avugala munde kurubanu hogutane anta.
Shepherd is one who goes ahead.
Kurubanu yavagalu mundagi hoguvatanagirutane.
He doesn't tell his sheep hey go there.
Kurigalanna hey hogu mundakke ant helodilla.
He goes in front.
Aatanu mundagi hogutane.
He takes the risks. He is willing to face the dangers first.
Aatanu modalu apayagalanna nashtagalanna tegedukollalu mattu ediriselu siddhanagirutane.
Not in the way you see a lot of Indian husbands and wives walking where the husband is 5 feet in front and in the villages see the woman carrying a load on the head.
Adu ee riti agalla. Neevu Bharatadalli aneka kada nodirtiri gandanu hendatiginta 5 adi mundakke hogta irtane. Hendatiyu ತನ್ನ ತಲೆಯ ಮೇಲೆ ಭಾರವನ್ನ ಹೊತ್ತುಕೊಂಡು ನಡೀತಾ ಇರ್ತಾಳೆ. ಈ ಒಂದು ಹಳ್ಳಿಗಳಲ್ಲಿ ನೀವು ನೋಡಿರ್ತೀರಿ ಈ ತರ.
ನಾಟ್ ದಟ್ ಟೈಪ್ ಆಫ್ ಗೋಯಿಂಗ್ ಅಹೆಡ್.
ಆ ರೀತಿಯಾಗಿ ಮುಂದಾಗಿ ಹೋಗುವಂತದ್ದಲ್ಲ ಅಲ್ಲಿ.
ಇಟ್ಸ್ ಗೋಯಿಂಗ್ ಅಹೆಡ್ ಆಸ್ ಅನ್ ಎಕ್ಸಾಂಪಲ್.
ಮುಂದಕ್ಕೆ ಹೋಗುವುದು ಅದರ ಅರ್ಥ ಮಾದರಿಯಾಗಿರುವುದು ಎಂಬುದಾಗಿ.
ಇಫ್ ಯು ಫೈಂಡ್ ಯುವರ್ ವೈಫ್ ಇಸ್ ನಾಟ್ up to the mark in some area.
ನಿಮ್ಮ ಹೆಂಡತಿಯು ಯಾವುದೋ ಒಂದು ಕ್ಷೇತ್ರದಲ್ಲಿ ಒಂದು ಮಟ್ಟಕ್ಕೆ ಇನ್ನು ಬಂದಿಲ್ಲ ಅಂತ ತಿಳಿದುಕೊಳ್ಳೋಣ.
Maybe she loses her temper frequently or grumbles and complains.
ಆಕೆಯು ಗುಣಗುಟ್ಟುತ್ತಿರಬಹುದು, ದೂರುತ್ತಿರಬಹುದು, ಕೋಪವನ್ನ ಬೇಗ ಮಾಡಿಕೊಳ್ತಾ ಇರಬಹುದು.
How to deliver her from it?
ಹೇಗೆ ಆಕೆಯನ್ನ ಅದರಿಂದ ಬಿಡುಗಡೆಗೊಳಿಸಬಹುದು?
Are you going to whip her from the back?
ನೀವು ಆಕೆಗೆ ಕೋಲಿನಿಂದ ಹಿಂದೆಯಿಂದ ಹೊಡಿತೀರಾ?
That is a hireling. Come on, get rid of that habit.
ಅದು ಯಾವ ತರಪ್ಪ ಅಂದ್ರೆ ಬೆದರಿಕೆ ಹಾಕಿ ಇದರಿಂದ ಹೊರಗೆ ಬಾ ಅಂತ ಹೇಳಿದ ಹಾಗೆ.
A good shepherd goes in front and shows by his example.
ಒಳ್ಳೆ ಕುರುಬನು ಮುಂದಾಗಿ ಹೋಗಿ ತನ್ನ ಮಾದರಿಯನ್ನ ತೋರಿಸುವಂತವನಾಗಿರುತ್ತಾನೆ.
How to overcome those sins that you see in your wife?
ನಿಮ್ಮ ಹೆಂಡತಿಯಲ್ಲಿ ನೀವು ನೋಡುವಂತ ಪಾಪವನ್ನ ಹೇಗೆ ಜಯಗಳಿಸಬಹುದು ಎಂಬಂತ ಮಾದರಿ.
It's a tremendous responsibility to be a husband.
ಗಂಡನಾಗಿರುವಂತದ್ದು ಬಹಳ ದೊಡ್ಡ ಜವಾಬ್ದಾರಿಯಾಗಿದೆ.
Don't ever take it on unless you're serious about it.
ನೀವು ಅದರ ಬಗ್ಗೆ ಗಂಭೀರವಾಗಿಲ್ಲ ಅಂದ್ರೆ ಮದುವೆ ಜೀವಿತಕ್ಕೆ ಕಾಲಿಡಬೇಡ್ರಿ.
I mean, it's just like a tremendous responsibility to be a general of an army or the prime minister of a country.
ಅದು ಒಂದು ದೊಡ್ಡ ಜವಾಬ್ದಾರಿ. ಸೈನ್ಯದಲ್ಲಿ ಜನರಲ್ ಅಂದ್ರೆ ಮುಖ್ಯಸ್ಥನಾಗಿರುವ ಪ್ರಕಾರ, ಭಾರತ ದೇಶದಲ್ಲಿ ಪ್ರಧಾನಮಂತ್ರಿಯ ಜವಾಬ್ದಾರಿ ಇರುವ ಪ್ರಕಾರ.
You're not your own boss if you can't take those responsibilities lightly.
ನೀವು ಯಜಮಾನನಾಗಿದ್ರೆ ನಿಮ್ಮ ಜವಾಬ್ದಾರಿಗಳನ್ನ ಹಗುರವಾಗಿ ತೆಗೆದುಕೊಳ್ಳಲು ಬರುವುದಿಲ್ಲ ನೀವು.
I mean, even to be a teacher in a school or a principal of a school is a big responsibility.
ಈ ಒಂದು ಶಾಲೆಯಲ್ಲಿ ಪ್ರಿನ್ಸಿಪಲ್ ಆಗಿದ್ರೆ ಅಥವಾ ಶಿಕ್ಷಕಿಯಾಗಿದ್ರೆ ಅದು ಒಂದು ದೊಡ್ಡ ಜವಾಬ್ದಾರಿ, ಆ ಹುದ್ದೆ ಹೊಂದಿರುವಂತದ್ದು.
Or even some of the jobs you're taking, it's a big responsibility.
ನೀವು ಯಾವುದೇ ಒಂದು ಉದ್ಯೋಗವನ್ನ ತೆಗೆದುಕೊಂಡಿರುವಾಗ ಅದು ಒಂದು ದೊಡ್ಡ ಜವಾಬ್ದಾರಿ.
It's a very big responsibility to be a husband in a home.
ಕುಟುಂಬದಲ್ಲಿ ಗಂಡನಾಗಿರುವಂತದ್ದು ಕೂಡ ಒಂದು ದೊಡ್ಡ ಜವಾಬ್ದಾರಿಯಾಗಿದೆ.
To be an example.
ಮಾದರಿಯಾಗಿರಬೇಕು.
A hard working person. I mean, If you are a lazy person,
ಕಷ್ಟಪಟ್ಟು ಕೆಲಸ ಮಾಡುವವರಾಗಿರಬೇಕು. ನೀವು ಸೋಮಾರಿಗಳಾಗಿದ್ರೆ
I would suggest you don't get married.
ನಾನು ನಿಮಗೆ ಸಲಹೆ ಕೊಡ್ತೇನೆ, ಮದುವೆನೇ ಆಗಕ್ಕೆ ಹೋಗ್ಬೇಡ್ರಿ.
Just destroy yourself with your laziness.
ನಿಮ್ಮ ಸೋಮಾರಿತನದಿಂದ ನಿಮ್ಮನ್ನ ನೀವು ನಾಶಪಡಿಸಿಕೊಂಡು ಬಿಡ್ತೀರಿ.
But that's not a good example.
ಆದ್ರೆ ಅದು ಒಳ್ಳೆ ಮಾದರಿ ಅಲ್ಲ.
Imagine if you're a lazy person and your wife is also lazy and your children are lazy, what's your home going to be like?
Kalpisikolri neevu somarigalagirtiri, nimma hendati somariyagirtale, nimma makkalu kuda somarigalagirtare. ಹಾಗಿದ್ರೆ ಎಂತಹ ಕುಟುಂಬ ಅದು?
You say, brother, that's my temperament. Well, go and hang your head in shame before God.
ಒಂದು ವೇಳೆ ನೀವು ಇದು ನನ್ನ ಮನೋಭಾವ ಅಂತ ಹೇಳೋದಾದ್ರೆ ದೇವರ ಎದುರುಗಡೆ ಹೋಗಿ ನಾಚಿಕೆಯಿಂದ ನಿಮ್ಮ ತಲೆಯನ್ನ ತಗ್ಗಿಸಿಕೊಳ್ಳ್ರಿ.
And say, Lord, I got to be changed.
ಕರ್ತರೆ ನಾನು ಬದಲಾಗಬೇಕು ಅಂತ ಹೇಳ್ರಿ.
Some of you have been in the church for so many years.
ನಿಮ್ಮಲ್ಲಿ ಕೆಲವರು ಸಭೆಯಲ್ಲಿ ಬಹಳಷ್ಟು ವರ್ಷಗಳಿಂದ ಇದ್ದೀರಿ.
When are you going to get rid of your laziness?
ನಿಮ್ಮ ಸೋಮಾರಿತನದಿಂದ ಹೊರಗೆ ಬರುವುದು ಯಾವಾಗ ಹಾಗಾದ್ರೆ?
When are you going to be a hard working person? To be an example.
ನೀವು ಕಷ್ಟಪಟ್ಟು ಕೆಲಸ ಮಾಡುವ ವ್ಯಕ್ತಿಯಾಗಿ ಮಾದರಿಯಾಗಿರುವುದು ಯಾವಾಗ ಹಾಗಾದ್ರೆ?
Don't you see Jesus working hard?
ಯೇಸು ಸ್ವಾಮಿಯು ಕಷ್ಟಪಟ್ಟು ಕೆಲಸ ಮಾಡಿರುವಂತದ್ದನ್ನ ನೀವು ನೋಡೋದಿಲ್ವಾ?
How hard he works. There's no laziness in God's kingdom.
ಎಷ್ಟು ಕಷ್ಟಪಟ್ಟು ಯೇಸು ಸ್ವಾಮಿಯು ಕೆಲಸ ಮಾಡಿದ್ದಾರೆ. ದೇವರ ರಾಜ್ಯದಲ್ಲಿ ಸೋಮಾರಿತನ ಎಂಬುವಂತದ್ದು ಇರುವುದಿಲ್ಲ.
So a good shepherd is one who works hard for his sheep.
ಒಳ್ಳೆ ಕುರುಬನು ತನ್ನ ಕುರಿಗಾಗಿ ಕಷ್ಟಪಟ್ಟು ಕೆಲಸ ಮಾಡುವಾತನಾಗಿರುತ್ತಾನೆ.
If a sheep goes astray, he looks for that sheep to bring it back.
ಕುರಿಯು ದಾರಿ ತಪ್ಪಿ ಹೋಗಿದ್ರೆ ಅದನ್ನ ನೋಡಿ ಅದನ್ನ ಮತ್ತೊಮ್ಮೆ ಹಿಂತಿರುಗಿ ಕರೆದುಕೊಂಡು ಬರುವಾತನಾಗಿರುತ್ತಾನೆ.
He goes ahead, he never goes from behind to push. Saying, you must be like this and you must be like that.
ಕುರುಬನು ಯಾವಾಗಲೂ ಮುಂದಾಗಿ ಹೋಗುವಾತನಾಗಿರುತ್ತಾನೆ. ಆತನು ಯಾವಾಗಲೂ ಹಿಂದ್ಗಡೆ ಹೋಗಿ ತಳ್ಳಿಬಿಟ್ಟು ನೀನು ಆ ರೀತಿಯಾಗಿರಬೇಕು, ಈ ರೀತಿಯಾಗಿರಬೇಕು ಅಂತೆಲ್ಲ ಹೇಳೋದಿಲ್ಲ.
It's a pathetic thing I see today in many Indian men who want to go abroad to make money.
ಇಂದು ನಾನು ಬಹಳ ಕರುಣಾಜನಕ ಸಂಗತಿಯನ್ನ ನೋಡುತ್ತೇನೆ. ಅನೇಕ ಭಾರತೀಯ ಪುರುಷರು ಹೊರದೇಶಕ್ಕೆ ಹೋಗಿ ಹಣ ಮಾಡಬೇಕು ಎಂಬ ಬಯಕೆಯನ್ನ ಹೊಂದಿರುತ್ತಾರೆ.
ದೇ ಡೋಂಟ್ ಹ್ಯಾವ್ ಕ್ವಾಲಿಫಿಕೇಶನ್ಸ್, ಸೊ ದೇ ಮ್ಯಾರಿ ಎ ನರ್ಸ್.
ಅವರಿಗೆ ಅರ್ಹತೆ ಅನ್ನುವಂಥದ್ದು ಇರೋದಿಲ್ಲ, ಅವರು ನರ್ಸ್ ಅಂತವರನ್ನ ಮದುವೆ ಆಗುತ್ತಾರೆ.
ಬಿಕಾಸ್ ದೇ ನೋ ದಟ್ ನರ್ಸಸ್ ಕ್ಯಾನ್ ಗೆಟ್ ಜಾಬ್ಸ್ ಇನ್ ದಿ ಗಲ್ಫ್ ಅಂಡ್ ಇನ್ ಅಮೆರಿಕಾ.
ಯಾಕಂದ್ರೆ ಅವರಿಗೆ ಗೊತ್ತಿರುತ್ತೆ ನರ್ಸ್ ಅಂತವರು ಅಮೆರಿಕ ಮತ್ತು ಗಲ್ಫ್ ಕಡೆಗಳಲ್ಲಿ ಉದ್ಯೋಗವನ್ನು ದೊರಕಿಸಿಕೊಳ್ಳುತ್ತಾರೆ ಅಂತ.
ಅಂಡ್ ದೆನ್ ಗೋ ಕೇರ್ ಆಫ್ ದೇರ್ ವೈವ್ಸ್ ಅಂಡ್ ಸಿಟ್ ಅಟ್ ಹೋಮ್ ಲುಕಿಂಗ್ ಆಫ್ಟರ್ ದ ಚಿಲ್ಡ್ರನ್ ಅಂಡ್ ಕುಕಿಂಗ್ ದ ಫುಡ್ ವೈಲ್ ದ ವೈಫ್ ಇಸ್ ಅರ್ನಿಂಗ್ ದ ಮನಿ.
ಅವರು ತಮ್ಮ ಹೆಂಡತಿಯನ್ನ ನೋಡಿಕೊಳ್ಳುವ ಉದ್ದೇಶದಿಂದ ಹೊರದೇಶಗಳಿಗೆ ಹೋಗ್ತಾರೆ, ಮನೆಯಲ್ಲಿ ಆರಾಮಾಗಿ ಕುತ್ಕೊಳ್ತಾರೆ, ಮಕ್ಕಳನ್ನ ನೋಡ್ಕೊಳ್ತಿರ್ತಾರೆ, ಅಡುಗೆ ಮಾಡ್ಕೊಳ್ತಿರ್ತಾರೆ, ಆದರೆ ಹೆಂಡತಿಯು ಹಣವನ್ನ ಸಂಪಾದನೆ ಮಾಡುತ್ತಿರುತ್ತಾಳೆ.
ಆರ್ ದೀಸ್ ಕ್ರಿಶ್ಚಿಯನ್ಸ್?
ಇಂಥವರು ಕ್ರೈಸ್ತರ?
ದೇ ಹ್ಯಾವ್ ನೋ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಗಾಡ್ಸ್ ವರ್ಡ್.
ಅವರು ದೇವರ ವಾಕ್ಯವನ್ನ ಅರ್ಥ ಮಾಡಿಕೊಳ್ಳದೆ ಇರುವಂತವರು.
ದೇ ಶುಡ್ ಹ್ಯಾಂಗ್ ದೇರ್ ಹೆಡ್ಸ್ ಇನ್ ಶೇಮ್. ಇಟ್ಸ್ ನಾಟ್ ನೆಸೆಸರಿ ಟು ಗೋ ಟು ಅಮೆರಿಕಾ ಅಂಡ್ ದ ಗಲ್ಫ್.
ಅವರು ತಮ್ಮ ತಲೆಗಳನ್ನ ನಾಚಿಕೆಯಿಂದ ತಗ್ಗಿಸಿಕೊಳ್ಳಬೇಕು. ಅವರು ಅಮೆರಿಕಕ್ಕಾಗಲಿ ಗಲ್ಫ್ಗಾಗಲಿ ಹೋಗೋ ಅವಶ್ಯಕತೆ ಬೀಳೋದಿಲ್ಲ.
ಇಟ್ಸ್ ನಾಟ್ ನೆಸೆಸರಿ ಟು ಅರ್ನ್ ಸೋ ಮಚ್ ಮನಿ.
ಹೆಚ್ಚು ಹಣವನ್ನ ಸಂಪಾದನೆ ಮಾಡುವಂತದ್ದರ ಅಗತ್ಯತೆ ಇಲ್ಲ.
ಇಟ್ಸ್ ನೆಸೆಸರಿ ಟು ಬಿಲ್ಡ್ ಅ ಗಾಡ್ಲಿ ಹೋಮ್.
ದೈವಿಕ ಕುಟುಂಬವನ್ನ ಕಟ್ಟುವಂತದ್ದರ ಅಗತ್ಯತೆ ಇದೆ.
ವೆರಿ ವೆರಿ ಇಂಪಾರ್ಟೆಂಟ್, ರೆಕಗ್ನೈಸ್ ದಟ್.
ಇದನ್ನ ಗ್ರಹಿಸಿಕೊಳ್ಳುವಂತದ್ದು ಬಹಳ ಬಹಳ ಮುಖ್ಯವಾಗಿದೆ.
ಅಂಡ್ ಯಟ್ ದೇರ್ ಆರ್ ಸೋ ಮೆನಿ ಕ್ರಿಶ್ಚಿಯನ್ಸ್ ಹೂ ಡೋಂಟ್ ಹ್ಯಾವ್ ಎನಿ ಕ್ಲೂ ಅಬೌಟ್ ಆಲ್ ದೀಸ್ ಥಿಂಗ್ಸ್.
ಹಾಗಿದ್ರೂ ಕೂಡ ಅನೇಕ ಕ್ರೈಸ್ತರಿಗೆ ಈ ಸಂಗತಿಗಳ ಕುರಿತಾಗಿ ಸುಳಿವು ಕೂಡ ಇರೋದಿಲ್ಲ.
ಅಂಡ್ ದಿ ಎಂಡ್ ರಿಸಲ್ಟ್ ಇಸ್,
ಕೊನೆಯ ಫಲಿತಾಂಶ ಏನಾಗಿರತ್ತಪ್ಪ ಅಂದ್ರೆ,
ದೀಸ್ ಎಫೆಮಿನೇಟ್ ಹಸ್ಬೆಂಡ್ಸ್ ಹೂ are more like women than men.
ಹೆಂಗಸರಂತೆ ವರ್ತಿಸುವಂತ ಗಂಡಂದಿರು ಒಂದು ರೀತಿಯಲ್ಲಿ ಪುರುಷನಾಗಿರುವುದಕ್ಕಿಂತ ಸ್ತ್ರೀಯಂತೆ ಇರುತ್ತಾರೆ.
The children suffer because of that.
ಇದಕ್ಕಾಗಿ ಇವರುಗಳ ಮಕ್ಕಳು ಬಹಳ ಬಾಧೆ ಪಡ್ತಾರೆ.
ಯು ಆರ್ ಎನ್ ಎಫೆಮಿನೇಟ್ ಇರೆಸ್ಪಾನ್ಸಿಬಲ್ ಲೇಜಿ ಹಸ್ಬೆಂಡ್.
ನೀವು ಹೆಂಗಸರಂತೆ ವರ್ತಿಸುವಂತ ಗಂಡಂದಿರು ಮತ್ತು ಜವಾಬ್ದಾರಿ ಇಲ್ಲದೆ ಇರುವಂತಹ ಸೋಮಾರಿ ಗಂಡಂದರಾಗಿರ್ತೀರಿ.
ಐ ಗ್ಯಾರಂಟಿ ಯುವರ್ ಚಿಲ್ಡ್ರನ್ ಆರ್ ಗೋನ್ ಟು ಸಫರ್ ಆಲ್ ದೇರ್ ಲೈಫ್ ಬಿಕಾಸ್ ಆಫ್ ವಾಟ್ ದೇ ಸೀ ಇನ್ ಯು.
ನಾನು ನಿಮಗೆ ಗ್ಯಾರಂಟಿ ಕೊಡಲು ಇಷ್ಟಪಡ್ತೇನೆ, ನಿಮ್ಮಲ್ಲಿ ನೋಡುವಂತ ಮಕ್ಕಳು ತಮ್ಮ ಇಡೀ ಜೀವಿತ ಪೂರ್ತಿ ಬಹಳ ಬಾಧೆ ಪಡ್ತಾರೆ. ನೀವು ಎಚ್ಚರಗೊಳ್ಳೋದು ಬಹಳ ಉತ್ತಮ.
ಐ ಆಮ್ ಸ್ಪೀಕಿಂಗ್ ಸ್ಟ್ರಾಂಗ್ಲಿ ಬಿಕಾಸ್ ಐ ಹ್ಯಾವ್ ಸೀನ್ ಇನಫ್ ಚಿಲ್ಡ್ರನ್ ಮೆಸ್ಡ್ ಅಪ್ Because the way they saw their father live at home.
ನಾನು ಇದರ ಬಗ್ಗೆ ಬಹಳ ಬಲವಾಗಿ ಮಾತನಾಡುತ್ತಿದ್ದೇನೆ, ಯಾಕಪ್ಪ ಅಂದ್ರೆ ಅನೇಕ ಮಕ್ಕಳು ಅಸ್ತವ್ಯಸ್ತಗೊಂಡಿದ್ದನ್ನ ನಾನು ನೋಡಿದ್ದೇನೆ. ಯಾಕಂದ್ರೆ ಅವರು ತಮ್ಮ ಮನೆಯಲ್ಲಿ ತಮ್ಮ ತಂದೆಯು ನಡೆದುಕೊಳ್ಳುವಂತ ರೀತಿಯನ್ನ ನೋಡಿದ್ದಕ್ಕಾಗಿ.
Irresponsible, lazy, wayward.
ಬೇಜವಾಬ್ದಾರಿಗಳು, ಸೋಮಾರಿಗಳು ಮತ್ತು ಅಲೆದಾಡುವಂತವರು ಆಗಿರುವುದಕ್ಕಾಗಿ.
I want to save the next generation from messing up.
ಈ ಒಂದು ಮುಂದಿನ ಸಂತತಿಯು ಹಾಳು ಮಾಡಿಕೊಳ್ಳುವಂತ ಅದರಿಂದ ಅಸ್ತವ್ಯಸ್ತ ಮಾಡಿಕೊಳ್ಳುವಂತದ್ರಿಂದ ರಕ್ಷಿಸಲು ಇಷ್ಟಪಡುತ್ತೇನೆ.
ಸೊ ಇಟ್ಸ್ ಟೈಮ್ ಟು ವೇಕ್ ಅಪ್ ಇನ್ ದಿಸ್.
ಈ ಒಂದು ಕ್ಷೇತ್ರದಲ್ಲಿ ಎಚ್ಚರಗೊಳ್ಳಲು ಬಹಳ ಒಳ್ಳೆಯ ಸಮಯ ಇದು.
ಫಾಲೋ ದಿ ಎಕ್ಸಾಂಪಲ್ ಆಫ್ ಜೀಸಸ್, ಗೋ ಅಹೆಡ್ ಅಂಡ್ ಬಿ ಆನ್ ಎಕ್ಸಾಂಪಲ್ ಇನ್ ಎವ್ರಿ ಏರಿಯಾ.
ಯೇಸುವಿನ ಮಾದರಿಯನ್ನು ಹಿಂಬಾಲಿಸ್ರಿ, ಮುಂದಾಗಿ ಹೋಗಿ ಎಲ್ಲಾ ಕ್ಷೇತ್ರದಲ್ಲಿ ಮಾದರಿಗಳಾಗಿರ್ರಿ.
ಸೊ ದಟ್ ಯು ಶುಡ್ ಬಿ ಏಬಲ್ ಟು ಸೇ ಟು ಯುವರ್ ವೈಫ್ ಫಾಲೋ ಮೀ.
ಆಗ ನೀವು ನಿಮ್ಮ ಹೆಂಡತಿಗೆ ನನ್ನನ್ನು ಹಿಂಬಾಲಿಸು ಎಂದು ಹೇಳಲು ಶಕ್ತರಾಗುತ್ತೀರಿ.